ರಾಮಾಯಣ.
ನಾನು ತ್ರೇತಾಯುಗದಲ್ಲಿ ಅದೆಷ್ಟೋ ರೋಮಾಂಚಕ ಚಿತ್ರ ವಿಚಿತ್ರ ಘಟನೆಗಳನ್ನು ಕಂಡಿದ್ದೇನೆ. ಆ ಘಟನೆಗಳು ಋಷಿಮುನಿಗಳಿಗೆ ಅನೇಕ ಗ್ರಂಥ ರಚನೆಗಳಿಗೆ ಪ್ರೇರೇಪಿಸಿವೆ. ಶ್ರೀಮನ್ನಾರಾಯಣನ ಈ ಅವತಾರ ಶ್ರೀರಾಮನಲ್ಲಿ ಮನುಷ್ಯನ ಸ್ವಭಾವವಿದ್ದರೂ ಅವರಲ್ಲಿ ಮರ್ಯಾದಾ ಪುರುಷೋತ್ತಮನನ್ನು ನಾನು ಕಂಡಿದ್ದೇನೆ. ಆ ಪುರುಷೋತ್ತಮನಿಗೆ ತನ್ನ ಸತಿಯ ವಿಯೋಗ. ನಿನ್ನ ಆಟವೇ ಆಟ ಶ್ರೀಹರಿ. ಈಗ ಸುಗ್ರೀವನ ದಿಗ್ದರ್ಶನದಲ್ಲಿ ಎಲ್ಲಾ ದಿಕ್ಕುಗಳಿಗೆ ಸೈನಿಕರು ಸೀತಾಶೋಧ ಕಾರ್ಯಕ್ಕಾಗಿ ತೆರಳಿದ್ದಾರೆ. ಹಾಗೆಯೇ ದಕ್ಷಿಣಕ್ಕೆ ಅಂಗದ ನಲ ನೀಲ ಜಾಂಬವಂತ ಹನುಮ ತೆರಳಿದ್ದಾರೆ. ಪಕ್ಷಿರಾಜ ಸಂಪತಿ ಈಗಾಗಲೇ ಅವರಿಗೆ ಸೀತಾದೇವಿ ಲಂಕೆಯಲ್ಲಿದ್ದಾರೆಂದು ಹೇಳಿದ್ದಾರೆ. ಆದರೆ ಈಗ ಅವರ ಮುಂದೆ ಸಮುದ್ರವನ್ನು ಒಂದೇ ಜಿಗಿತದಲ್ಲಿ ದಾಟುವ ದೊಡ್ಡ ಸವಾಲು ಎದುರಾಗಿದೆ.
ಹನುಮ, ನಾವೆಲ್ಲರೂ ಧರ್ಮ ಸಂಕಟದಲ್ಲಿದ್ದೇವೆ. ನೀನೇ ನಮ್ಮನ್ನು ಈ ಸಂಕಟದಿಂದ ಪಾರು ಮಾಡಬೇಕು. ನೋಡು, ಈ 100 ಯೋಜನೆಗಳನ್ನು ಒಂದೇ ಜಿಗಿತದಲ್ಲಿ ದಾಟುವುದು ನಮ್ಮಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ನೀನು ಈ ಕೆಲಸವನ್ನು ಮಾಡಬೇಕು ಹನುಮ.
ಆದರೆ ನಾನು ಈ ವಿಶಾಲ ಸಮುದ್ರವನ್ನು ಹೇಗೆ ದಾಟುವುದು?
ಇದೆಂತಹ ಮಾತು ಹನುಮ! ನೀನು ಬಜರಂಗ, ನಿನ್ನ ಬಲ ಅತುಲಿತ, ಸೂರ್ಯನಾರಾಯಣ ನಿನ್ನ ಗುರು, ಪಂಚಮಹಾಭೂತಗಳನ್ನು ಗೆದ್ದ ಧೀರ ನೀನು. ಈ ಕಾರ್ಯ ನಿನ್ನಿಂದ ಸಾಧ್ಯವಾಗದೆ ಹೋದರೆ ಎಲ್ಲವೂ ಮುಗಿಯಿತು, ಎಲ್ಲರೂ ಪ್ರಾಣತ್ಯಾಗ ಮಾಡಬೇಕಷ್ಟೇ.
ಹನುಮ, ಮಹಾಪರಾಕ್ರಮಿ ನೀವು. ಜ್ಯೇಷ್ಠ ಜಾಂಬವಂತ ಹೇಳುತ್ತಿರುವುದು ಸತ್ಯವಾಗಿದೆ. ಅವರು ಈ ಭೂಮಿಯ ಸೃಷ್ಟಿಯ ಸಮಯದಿಂದಲೂ ಇಲ್ಲಿದ್ದಾರೆ. ಅವರು ಹೇಳಿದಂತೆಯೇ ಮಾಡಿ.
ಹೌದು ಹನುಮ, ನಮ್ಮನ್ನು ರಕ್ಷಿಸಿ. ನಿಮ್ಮಿಂದಾಗದ ಯಾವುದಾದರೂ ಕೆಲಸವಿದೆಯೇ?
ಹೇ ಪವಮಾನ, ಪವನಪುತ್ರ, ನೀನು ಹುಟ್ಟಿರುವುದೇ ಶ್ರೀರಾಮ ಕಾರ್ಯಕ್ಕಾಗಿ. ಅದಕ್ಕಾಗಿ ನೀನು ನಿನ್ನ ಮನಸ್ಸಲ್ಲಿ ಯಾವ ಸಂಶಯವನ್ನಿಡದೆ ನಿನ್ನ ಬಲ ಶಕ್ತಿಗಳನ್ನು ನೆನಪಿಸಿಕೊ. ಸೂರ್ಯನನ್ನು ತಿನ್ನಲು ಹೋಗುತ್ತಿದ್ದ ರಾಹುವನ್ನು ತಡೆದು ಇಂದ್ರನ ಸೊಕ್ಕು ಅಡಗಿಸಿ ಸೂರ್ಯನಾರಾಯಣನನ್ನೇ ಒಲಿಸಿಕೊಂಡಂತಹ ಧೀರ ನೀನು, ಅಸೀಮ ಶಕ್ತಿಗಳ ಗಣಿ ನೀನು.
ಜಾಂಬವಂತ ಅಂಗದ ನಲ ನೀಲ ಹನುಮನ ಗುಣಗಾನ ಮಾಡಲು ಪ್ರಾರಂಭಿಸಿದರು. ಅವರು ಮಾಡಿದ ಮಹೋನ್ನತ ಕಾರ್ಯಗಳನ್ನು ಜ್ಞಾಪಿಸುತ್ತಿದ್ದರು. ಆಗೊಂದು ಚಮತ್ಕಾರವಾಯಿತು. ಹನುಮನ ಶರೀರ ಬೆಳೆಯಲು ಪ್ರಾರಂಭವಾಯಿತು. ಹನುಮನ ಶರೀರ ಸ್ವರ್ಣದಂತೆ ಹೊಳೆಯುತ್ತಿರುವ ವಿಶಾಲ ಪರ್ವತ ಭೂಮಿಯನ್ನು ಹರಿದು ಬೆಳೆಯುತ್ತಿದೆಯೇನೋ ಅನಿಸುತ್ತಿತ್ತು. ಆಗ ಆಂಜನೇಯನ ವಾಣಿ ಕೇಳಿಬರುತ್ತದೆ.
ಜಯ ಹನುಮಾನ್ ಜ್ಞಾನ ಗುಣ ಸಾಗರ, ಜಯ ಕಪೀಶ ತಿಹು ಲೋಕ ಉಜಾಗರ, ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರಿ ಸುಮತಿ ಕೇಸಂಗಿ,
ಜಯ ಜಯ ಶ್ರೀರಾಮ್. ನಾನು ಪವನ ಪುತ್ರ ಆಂಜನೇಯ. ಈ ಸಮುದ್ರವನ್ನು ಆಟವಾಡುತ್ತಲೇ ದಾಟಿಬಿಡಬಹುದು. ರಾವಣನ ಸಂಪೂರ್ಣ ವಂಶವನ್ನೇ ನಿರ್ಮೂಲ ಮಾಡಿ ತ್ರಿಕೂಟ ಪರ್ವತವನ್ನೇ ಕಿತ್ತು ಇಲ್ಲಿ ತರವಲ್ಲೆ. ಈ ಶ್ರೀರಾಮ ಭಂಟನಿಗೆ ಸಾಟಿ ಕೇವಲ ಶ್ರೀರಾಮನ ಭಂಟನೇ ಸರಿ. ಹೇಳಿ, ನನಗೇನು ಆಜ್ಞೆ?
ಹನುಮ, ನೀನು ಕೇವಲ ಸೀತಮ್ಮ ಎಲ್ಲಿರುವರೆಂದು ಹುಡುಕಿ ಆ ಸಂದೇಶವನ್ನು ಶ್ರೀರಾಮನಿಗೆ ತಿಳಿಸಿದರೆ ಸಾಕು. ಅದನ್ನು ಕೇಳಿ ಮುಂದೆ ಶ್ರೀರಾಮ ಯಾವ ಆಜ್ಞೆ ಕೊಡುತ್ತಾರೋ ಹಾಗೆಯೇ ಮಾಡಿದರಾಯಿತು.
ಸರಿ, ಹಾಗಾದರೆ ನಾನಿನ್ನು ಹೊರಡುತ್ತೇನೆ. ಜಯ ಜಯ ಶ್ರೀರಾಮ್.
ಶ್ರೀರಾಮ ಶರಣಂ ಪ್ರಪದ್ಯತೇ.
ಇಷ್ಟು ಸಾಹಸಿಗಳಾಗಿದ್ದರೂ ಹನುಮ ಏಕೆ ಸುಮ್ಮನೆ ಕುಳಿತಿದ್ದರು? ನಾವು ಸೀತಾಮಾತೆ ಎಲ್ಲಿದ್ದಾರೆ ಎಂದು ತಿಳಿಯದೆ ಕಿಷ್ಕಿಂಧೆಗೆ ಹೋಗುವಂತಿಲ್ಲ ಎಂದು ಅವರಿಗೆ ತಿಳಿದಿರಲಿಲ್ಲವೇ?
ಹಾಗಲ್ಲ ಅಂಗದ, ಹನುಮ ಶ್ರೀರಾಮನ ಪರಮ ಭಕ್ತ. ನಾವೆಲ್ಲ ಸೋತು ಹೊರಟು ಹೋಗಿದ್ದರೂ ಹನುಮ ಸೀತಮ್ಮಳನ್ನು ಹುಡುಕದೆ ಕಿಷ್ಕಿಂಧೆಗೆ ತೆರಳುತ್ತಿರಲಿಲ್ಲ.
ಹಾಗಿದ್ದರೆ ಅವರು ಯಾರ ಮಾತನ್ನು ಕೇಳದೆ ಲಂಕೆಗೆ ಹಾರಿ ಹೋಗಬೇಕಾಗಿತ್ತು.
ಹೌದು, ಹಾಗೆಯೇ ಅವನು ಮಾಡುತ್ತಿದ್ದ. ಆದರೆ ಅವನಿಗೆ ಅವನ ಶಕ್ತಿಯ ಬಗ್ಗೆ ನೆನಪಿಸಬೇಕಾಗುತ್ತದೆ. ಅವನಿಗೆ ಶಾಪವಿದೆ. ಯಾರಾದರೂ ಅವನ ಶಕ್ತಿಯ ಸ್ಮರಣೆ ಮಾಡಿಸುವವರೆಗೆ ಅವನಿಗೆ ಆ ಶಕ್ತಿಯ ನೆನಪು ಇರುವುದಿಲ್ಲ.
ಇಂತಹ ಶಾಪ ಅವರಿಗೆ ಹೇಗೆ ದೊರೆಯಿತು?
ಈ ಘಟನೆ ಹನುಮ ಪುಟ್ಟ ಬಾಲಕನಾಗಿದ್ದಾಗ ನಡೆದದ್ದು. ಬಾಲಕ ಹನುಮ ತುಂಬಾ ಮುದ್ದು, ಆದರೆ ಅಷ್ಟೇ ಚಂಚಲ. ಯಾವ ಋಷಿಗಳೂ ಅವನನ್ನು ತಮ್ಮ ಶಿಷ್ಯನಾಗಿ ಸ್ವೀಕರಿಸುತ್ತಿರಲಿಲ್ಲ. ಮಾತಾ ಅಂಜನಾದೇವಿಗೆ ಹನುಮನ ಶಿಕ್ಷಣದ ವಿಷಯ ಕುರಿತು ತುಂಬಾ ಚಿಂತೆಯಾಗಿತ್ತು. ಒಂದು ದಿನ ಮಾತಾ ಅಂಜನಾದೇವಿ ಮಗು ಹನುಮನನ್ನು ಒಬ್ಬ ಋಷಿಯ ಆಶ್ರಮಕ್ಕೆ ಕರೆದುಕೊಂಡು ಹೋದರು.
ನಾನು ಹನುಮನ ತಾಯಿ ಅಂಜನಾದೇವಿ. ಋಷಿವರ್ಯ, ನೀವು ಪರಮಜ್ಞಾನಿಗಳು ಎಂದು ಕೇಳಲ್ಪಟ್ಟಿದ್ದೇನೆ.
ಹೇಳಿ ದೇವಿ, ನನ್ನಿಂದ ನಿಮಗೆ ಏನಾಗಬೇಕು?
ನನ್ನ ಪುತ್ರ ಹನುಮನಿಗೀಗ 3 ವರ್ಷ, ಆದರೆ ಅವನ ವಯಸ್ಸಿಗೆ ಮೀರಿ ಅವನ ಬೆಳವಣಿಗೆ ಆಗುತ್ತಿದೆ. ಕೂಡಲೇ ಶಿಕ್ಷಣ ಪ್ರಾರಂಭ ಮಾಡಬೇಕು ಎನಿಸುತ್ತಿದೆ. ತಾವು ಕೃಪೆ ಮಾಡಿ ಅವನನ್ನು ತಮ್ಮ ಶಿಷ್ಯನಾಗಿ ಸ್ವೀಕರಿಸಬೇಕು.
ಎಲ್ಲಿರುವನು ನಿಮ್ಮ ಪುತ್ರ?
ಹನುಮ 1 ವರ್ಷವನಿಂದಾಗಲಿಂದಲೇ ಮಾತನಾಡಲು ಪ್ರಾರಂಭಿಸಿದ. ತುಂಬಾ ಚುರುಕು, ಅತಿ ಸುಂದರ. ಅವನನ್ನು ಬೇಗ ಗುರುಕುಲಕ್ಕೆ ಸೇರಿಸಿ ವಿದ್ಯಾಭ್ಯಾಸ ಕೊಡಿಸಬೇಕೆಂದು ಮಾತೆ ಅಂಜನಾದೇವಿ ಅಂದುಕೊಂಡರು. ಆದರೆ ಅವನು ಹನುಮ. ಅವನ ಶಕ್ತಿಗೆ, ಅವನ ಪ್ರಾಬಲ್ಯಕ್ಕೆ ಭೂಮಿಯಲ್ಲಿ ಯಾರೂ ಅವನಿಗೆ ಶಿಕ್ಷಣ ಕೊಡಲಾರರು ಎಂದು ಮಾತೃಹೃದಯಕ್ಕೆ ಹೇಗೆ ತಾನೇ ತಿಳಿದಿತ್ತು?
ಮಾವಿನ ಹಣ್ಣಲ್ಲಿ ಮಕರಂದ ತಿಂದರೆ ಆಗಿದೆ ಆನಂದ. ಆಹಾ ಓಹೋ ರಸಭರಿತ ಕೆಂಪು ಬಣ್ಣದ ಹಣ್ಣನ್ನು ತಿಂದು ಸಿಹಿ ಸಿಹಿ ಹಣ್ಣಿನ ರಸದಲ್ಲಿ ಮಿಂದು ಮಾವು ಮಾವು ಆಹಾ ಹಣ್ಣಿನ ರಾಜನ ಸವಿಯೋಣ ಬನ್ನಿ.
ಹೇ ಭಗವಂತ, ಯಾರು ಇಷ್ಟು ಸದ್ದು ಮಾಡುತ್ತಿದ್ದಾರೆ? ದೇವಿ, ನಿಮ್ಮ ಪುತ್ರನಲ್ಲಿ ಕಾಣುತ್ತಿಲ್ಲವಲ್ಲ?
ಇಲ್ಲಿ ಇಲ್ಲಿ ನೋಡಿ, ಮಾವು ವೃಕ್ಷದ ಮೇಲೆ.
ಇಷ್ಟು ಪುಟ್ಟ ಬಾಲಕ ಆ ವೃಕ್ಷವನ್ನು ಹೇಗೆ ಹತ್ತಿದ್ದಾನೆ?
ಪ್ರಣಾಮಗಳು ಗುರುದೇವ, ನಾನು ಮಾತೆ ಜೊತೆಗೆ ಇದ್ದೆ, ಆದರೆ ಆ ವೃಕ್ಷದ ಕೆಂಪು ಹಣ್ಣುಗಳು ನನ್ನನ್ನು ಕರೆಯುತ್ತಿದ್ದವು. ಅದಕ್ಕೆ ನಾನು ವೃಕ್ಷವನ್ನು ಹತ್ತಿ ಅವುಗಳನ್ನು ಮಾತನಾಡಿಸಿಕೊಂಡು ಬಂದೆ. ಆ ವೃಕ್ಷ ನನಗೆ ಹಣ್ಣುಗಳನ್ನು ತೆಗೆದಿಕ್ಕು, ತುಂಬಾ ಸಿಹಿಯಾಗಿದೆ ಎಂದಿತು. ಹೌದು, ತುಂಬಾ ಸಿಹಿಯಾಗಿವೆ, ನೀವು ತೆಗೆದುಕೊಳ್ಳಿ.
ಬಹಳ ಚಂಚಲನಾಗಿದ್ದಾನೆ ನಿಮ್ಮ ಪುತ್ರ.
ಆದರೆ ನಿಮ್ಮ ಜೊತೆಗಿದ್ದು ಅವನ ಚಂಚಲತೆ ಕಡಿಮೆಯಾಗುವುದು. ಅವನು ನಿಮ್ಮಲ್ಲಿ ವಿಧೇಯನಾಗಿದ್ದು ನಿಮ್ಮ ಸೇವೆಯನ್ನು ಮಾಡುತ್ತಾ ಶಿಕ್ಷಣ ಪಡೆಯುವನು ಎಂದು ನನಗನಿಸುತ್ತಿದೆ.
ಆಯಿತು ಅಂಜನಾದೇವಿ, ನಾನು ನಿಮ್ಮ ವಿಶ್ವಾಸ ಮುರಿಯಲು ಬಿಡುವುದಿಲ್ಲ. ನೀವು ನಿಶ್ಚಿಂತರಾಗಿ ಹನುಮನನ್ನು ನಮ್ಮ ಆಶ್ರಮದಲ್ಲಿ ಬಿಟ್ಟು ಹೋಗಿ. ಇವನನ್ನು ನಾನು ನನ್ನ ಶಿಷ್ಯನಾಗಿ ಸ್ವೀಕರಿಸಿದ್ದೇನೆ. ಹನುಮ, ಇಂದಿನಿಂದ ನೀನು ಈ ಆಶ್ರಮದಲ್ಲಿ ಇದ್ದು ಈ ಆಶ್ರಮದ ನಿಯಮಗಳನ್ನು ಪಾಲಿಸುತ್ತಾ ನನ್ನಲ್ಲಿ ಶಿಕ್ಷಣ ಪಡೆಯುವೆ.
ಹಾಗೆ ಆಗಲಿ ಗುರುದೇವ, ನಾನಂತೂ ನೀವು ಹೇಳಿದ್ದನ್ನೇ ಮಾಡುವೆ. ನೀವು ಇದನ್ನು ಮಾಡಬೇಡ ಎಂದು ಹೇಳಿದರೆ ನಾನದು ತಪ್ಪಿಯೂ ಮಾಡುವುದಿಲ್ಲ.
ಈ ಪ್ರಕಾರ ಹನುಮ ಆ ಋಷಿಯ ಆಶ್ರಮದಲ್ಲಿ ಶಿಕ್ಷಣ ಪಡೆಯಲು ಪ್ರಾರಂಭಿಸಿದ. ಆದರೆ ಆ ಪುಟ್ಟ ಮಗುವಿಗೆ ಎಲ್ಲಿಲ್ಲದ ಶಕ್ತಿ. ಆಟವಾಡುತ್ತಾ ಬೆಟ್ಟಗಳನ್ನೇ ಎತ್ತಿಬಿಡುತ್ತಿದ್ದ, ದೊಡ್ಡ ದೊಡ್ಡ ಮರಗಳನ್ನು ಕಿತ್ತು ಬಾನಿಗೆ ತೂರುತ್ತಿದ್ದ. ಆದರೆ ಅವನಿಗೆ ತಿಳಿದಿರಲಿಲ್ಲ, ಹೀಗೆ ಮಾಡುವುದರಿಂದ ತನ್ನ ಸಹಪಾಠಿಗಳಿಗೆ ಗುರುಗಳಿಗೆ ಭಯವಾಗುವುದೆಂದು. ಇವನ ಈ ಆಟಗಳಿಂದ ತೊಂದರೆಗೀಡಾದ ಮಕ್ಕಳು ಗುರುಗಳಿಗೆ ದೂರು ಕೊಡುತ್ತಿದ್ದರು. ಆದರೆ ಗುರುಗಳಿಗೆ ಹನುಮನ ಮೇಲೆ ಎಲ್ಲಿಲ್ಲದ ಪ್ರೇಮ. ಅವರು ಈ ಶಿಷ್ಯಂದಿರ ತಕರಾರನ್ನು ನಂಬುತ್ತಲೇ ಇರಲಿಲ್ಲ. ಆದರೆ ಒಂದು ದಿನ ಹನುಮ ಆಶ್ರಮದಲ್ಲಿ ಓದುತ್ತಿದ್ದ ಕೆಲ ಮಕ್ಕಳನ್ನು ಆಕಾಶದೆತ್ತರಕ್ಕೆ ತೂರಿಬಿಟ್ಟ. ಅವರನ್ನು ನೆಲಕ್ಕೆ ಬೀಳಲು ಬಿಡಲಿಲ್ಲ. ಆದರೆ ಆ ಮಕ್ಕಳು ಹೆದರಿದರು. ಅಳುತ್ತಾ ಅಳುತ್ತಾ ಗುರುಗಳ ಹತ್ತಿರ ಹೋಗಿ ಮತ್ತೊಮ್ಮೆ ದೂರು ನೀಡಿದರು.
ಗುರುದೇವ, ಗುರುದೇವ, ಹನುಮಾನನನ್ನು ಎತ್ತಿ ಮೇಲಕ್ಕೆ ತರುತ್ತಾನೆ. ಆಕಾಶವೇ ಹತ್ತಿರ ಬಂದಂಗಾಗುತ್ತಿದೆ. ನನ್ನನ್ನು ಅವನಿಂದ ಉಳಿಸಿ ಗುರುದೇವ.
ಇಲ್ಲ ಗುರುದೇವ, ನಾನು ಅವನನ್ನು ನೆಲಕ್ಕೆ ಬೀಳಲು ಬಿಡಲಿಲ್ಲ. ನೋಡಿ, ಅವನಿಗೆ ಎಲ್ಲೂ ಪೆಟ್ಟಾಗಿಲ್ಲ.
ಆದರೆ ನೀನು ಹೀಗೇಕೆ ಮಾಡಿದೆ ಹನುಮ? ಅವನಿಗೇನಾದರೂ ಆದರೆ ಅವನ ಮಾತಾ ಪಿತೃಗಳಿಗೆ ನಾನೇನು ಉತ್ತರಿಸಲಿ?
ಹೆದರಬೇಡ, ಬಾ ಬಾ ನನ್ನ ಹತ್ತಿರ.
ಶಾಂತನಾಗು, ಅದೆಷ್ಟು ಶಕ್ತಿ ನಿನಗೆ! ಹೀಗೆ ಚೇಷ್ಟೆಗಳನ್ನು ಮಾಡದಿರು ಹನುಮ, ಆ ಮಕ್ಕಳು ಹೆದರಿಕೊಳ್ಳುವರು. ಆ ಮಕ್ಕಳೇ ಏಕೆ, ಒಮ್ಮೊಮ್ಮೆ ನಿನ್ನ ವರ್ತನೆಗಳನ್ನು ಕಂಡು ನನಗೂ ಹೆದರಿಕೆಯಾಗುತ್ತದೆ. ನೀನು ಇಂದು ಮಾಡಿದ ತಪ್ಪಿಗಾಗಿ ಇವತ್ತಿನ ಹವನದ ಎಲ್ಲಾ ಕೆಲಸವನ್ನು ನೀನೊಬ್ಬನೇ ಮಾಡುವೆ. ಹೋಗು.
ಈಗ ನೋಡಿ ಹನುಮನ ಅವಸ್ಥೆ.
ನೋಡಿ ನೋಡಿ, ಎಲ್ಲಾ ತಿಳಿದವನಂತೆ ಮೆರೆಯುತ್ತಿದ್ದಾನೆ. ನೋಡಿ, ಅವನಿಗೆ ಅಗ್ನಿಯನ್ನು ಪ್ರಜ್ವಲಿಸಲಾಗುತ್ತಿಲ್ಲ.
ನೀವೆಲ್ಲ ಏಕೆ ನಗುತ್ತಿದ್ದೀರಾ? ನೋಡಿ, ನಾನು ಒಂದೇ ಉಸಿರಿನಲ್ಲಿ ಅಗ್ನಿಯನ್ನು ಪ್ರಜ್ವಲಿಸುವೆ.
ನಮ್ಮ ಹನುಮ ಹೇಗೆ ಊದಿದನೆಂದರೆ ಹವನ ಕುಂಡದಲ್ಲಿ ಅಗ್ನಿ ಹತ್ತಿತೇನೋ ಸರಿ, ಆದರೆ ಆ ಹತ್ತಿರುವ ಅಗ್ನಿ ಆ ವಾಯುವಿನ ರಭಸದಿಂದ ಇಡೀ ಆಶ್ರಮವನ್ನೇ ಆವರಿಸಿತು. ಗುರುಗಳು ಆ ದೃಶ್ಯವನ್ನು ತನ್ನ ಕಣ್ಣುಗಳಿಂದ ನೋಡಿದರು. ಕ್ರೋಧ ಮಿಶ್ರಿತ ದಿಗ್ಭ್ರಮೆಯಲ್ಲಿ ಕೂಗಿಕೊಂಡರು.
ಹನುಮ,
ಗುರುದೇವ, ನಾನು ಬೇಕೆಂದು ಹೀಗೆ ಮಾಡಿಲ್ಲ. ಸ್ವಲ್ಪ ಜೋರಾಗಿಯೇ ಊಡಿ ಬಿಟ್ಟೆ ಅಷ್ಟೇ.
ನೀನು ಮಾಡಿರುವುದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಹನುಮ. ಏನಿದು? ಒಮ್ಮೆ ನೋಡಿದರೆ ಮರಗಳನ್ನು ಕಿತ್ತು ಆಕಾಶದೆತ್ತರಕ್ಕೆ ಬೀಸುತ್ತೀಯ. ಆ ಹೆಮ್ಮರಗಳು ಕೆಳಗೆ ಬೀಳುವ ಮುನ್ನ ಆ ಮರದ ಸಿಪ್ಪೆಯನ್ನೇ ಹೊರತೆಗೆಯುತ್ತೀಯ. ಇಂದು ನೋಡಿದರೆ ಅರ್ಧಕ್ಕೂ ಹೆಚ್ಚು ಆಶ್ರಮದ ಪರಿಸರವನ್ನು ಭಸ್ಮ ಮಾಡಿರುವೆ. ಇದು ಸಲ್ಲದು ಹನುಮ, ಇದು ಸಲ್ಲದು. ನೀನು ಮಾಡಿದ್ದಕ್ಕೆ ನಿನಗೆ ಶಿಕ್ಷೆ ಸಿಗಲೇಬೇಕು. ಯಾವ ಬಲದಿಂದ ನೀನು ಆಶ್ರಮದ ಚಿಂತೆಗೆ ಕಾರಣನಾಗಿದ್ದೀಯೋ ಆ ಬಲ ನಿನಗಿದೆ ಎಂದು ಮರೆತು ಹೋಗಬೇಕು ನೀನು. ಯಾರೋ ಯೋಗ್ಯರು ನಿನ್ನಲ್ಲಿ ಆ ಬಲವಿದೆ ಎಂದು ನೆನಪಿಸುವವರೆಗೂ ನಿನ್ನ ಶಕ್ತಿಯ ಸ್ಮರಣೆ ಅರಿವು ನಿನಗಾಗಬಾರದು ಎಂದು ನಿನಗೆ ಶಾಪ ನೀಡುತ್ತಿದ್ದೇನೆ. ಇದರಿಂದ ನಿನ್ನ ಹಾಗೂ ನಮ್ಮೆಲ್ಲರ ಒಳಿತಾಗಲಿದೆ. ಹಾಗೆ ನಿನ್ನ ಮುಂದಿನ ಶಿಕ್ಷಣವನ್ನು ನಾನು ಕೊಡಲಾರೆ. ಕೊಡಲು ನಾನು ಅಶಕ್ತ. ಕೇವಲ ತಪತಪಿಸಿ ಉರಿಯುವ ಸೂರ್ಯನಾರಾಯಣನೇ ನಿನಗೆ ಶಿಕ್ಷಣ ಕೊಡಬಲ್ಲರು. ಅವರಲ್ಲಿಗೆ ಹೋಗು. ನನ್ನಿಂದಾಗದು ನಿನ್ನನ್ನು ಹಿಡಿಯಲು, ನನ್ನಿಂದಾಗದು.
ಗುರುದೇವ, ಹೀಗೆ ಮಾತನಾಡಬೇಡಿ. ನಾನು ಯಾವತ್ತು ಎಲ್ಲರ ಒಲತನ್ನೇ ಬಯಸುತ್ತೇನೆ.
ಆಗ ಆ ಮುನಿ ಆ ಪುಟ್ಟ ಹನುಮನ ಶಕ್ತಿಗೆ ಹೆದರಿ ಕೊಟ್ಟ ಶಾಪದಿಂದಾಗಿಯೇ ಈಗಲೂ ಹನುಮನಿಗೆ ತನ್ನ ಶಕ್ತಿಯ ಬಗ್ಗೆ ಯಾರಾದರೂ ನೆನಪಿಸಬೇಕು. ಆಗಲೇ ಅವನಿಗೆ ಆ ಶಕ್ತಿಯ ಅಸ್ತಿತ್ವ ನೆನಪಾಗುತ್ತದೆ. ಅದಕ್ಕೆ ನೋಡಿ, ನಾನು ಅವನಿಗೆ ಅವನ ಶಕ್ತಿಯ ಸ್ಮರಣೆ ಮಾಡಿಸಬೇಕಾಯಿತು. ಈಗ ನೋಡಿ, ಹನುಮ ಸೀತಮ್ಮಳನ್ನು ಹುಡುಕಿಯೇ ಹಿಂದಿರುಗುತ್ತಾನೆ.
ಹನುಮ ತನ್ನ ಪಾದಗಳನ್ನು ಭೂಮಿಗೆ ಒತ್ತಿ ಲಂಕೆಯತ್ತ ಜಿಗಿದರೆ ಸಮುದ್ರವೆಲ್ಲ ಕಂಪಿಸಿತ್ತು. ಆ ಕಂಪನದಿಂದಲೇ ಸಮುದ್ರದೊಳಗಿಂದ ಒಂದು ವಿಶಾಲ ದೇಹ ಹೊರಬಂದಿತು. ಅವಳು ಹೊರಬರುತ್ತಿದ್ದಂತೆಯೇ ಹನುಮನ ಮಾರ್ಗವನ್ನು ತಡೆದಳು. ಅವಳ ಹೆಸರು ಸುರಸ ಎಂದು. ಅವಳೇಕೆ ಹನುಮನ ಮಾರ್ಗವನ್ನು ತಡೆಯುತ್ತಾಳೆ ಎಂಬುವ ಪ್ರಶ್ನೆಗೆ ಕಾಲವೇ ಉತ್ತರಿಸಬೇಕು.
ರಾಮನ ಬಂಟ ದೇವನ ತಿಹನು ಭಕ್ತಹರ ರಕ್ಕಸ ಸಂಹಾರ ಮನ ಮಿಗಿಲುವೇಗ ಬಲ ಜಗದೇ ಕವೀರ ಜೀವಶ್ರೇಷ್ಠ ಸರ್ವೋತ್ತಮನ ಸೇವೆಯಲಿ ಮಾತೆಯ ಧರುಷನಕೆ ಹಾರಿಹನು ಮಾತೆಯ ದರುಶನಕೆ ಹಾರಿಹನು.
ಮುಂದೆ ಏನಾಗುವುದು ಅಂತ ತಿಳಿಯೋಣ ಈ ಅಲ್ಪ ವಿರಾಮದ ನಂತರ. ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ.